ഹിപ്പും ജയഗ്രീവം ചിദാനന്ദ വിഗ്രഹം സദനുഗ്രഹം ദശഗ്രീവച്ഛിദം ശാപാന് മണിഗ്രീവ വിമോചനം സ്വനാമഗ്രഹണാദേവാ നിരസ്തഗ്രഹ വിഗ്രഹം വൃന്ദാവനഗതം വന്ദേ ബ്രഹ്മരുദ്രേന്ദ്രവന്ദിതം സ്വാന്തസ്ഥാനന്തശയ്യായ പൂർണജ്ഞാനരസാർണസേ ഉത്തുംഗവാക്തരംഗായ മധ്വദുഗ്ധാബ്ധയേ നമഃ ഗുരുമഖില ഗുണജ്ഞം സദ്ഗുണൈകാധിവാസം ശമദമപരിനിഷ്ഠം സത്വനിഷ്ഠം വരിഷ്ഠം സകലസുജനശിഷ്ടം നിത്യനിർദ്ധൂതകഷ്ടം ഹയമുഖപദനിഷ്ഠം മാം ഭജന്തു പ്രപന്നാഃ പൂജ്യായ രാഘവേന്ദ്രായ സത്യധർമ്മരതായ ച ഭജതാം കൽപവൃക്ഷായ നമതാം കാമധേനവേ നീലാകരാർച്ചിതാനന്തലീലാഗോപാലപാലിതാം വിദ്യാപയോനിധീൻ വന്ദേ ബ്രഹ്മവിദ്യാഗുരുന്മ ബ്രഹ്മചര്യ ഹരിപ്രീതി സുവിദ്യാ വാദശാരിണ ഇഷ്ടദാം കഷ്ടഹർത്തൃന്ന വിദ്യമാന്യാന്മുനീന്മ വാജരാജപദ്വന്ദ്വ വാരിജാസക്തമാനസാൻ വിശ്വപ്രിയ ഗുരുന് വന്ദേ മന്ദോഹം ധീമി ശുദ്ധയേ സത്യം സത്യം പുനഃ സത്യം വിഷ്ണുതീർത്ഥപദാദതഃ സർവേ കാമാഭവന്തേവ ശുഭതോ ബിംബസന്നിധൌ ചിന്താമണിം സുഭക്താനാം കൽപവൃക്ഷം ച കാമദം സ്വാമിനം ത്വാം രഘുപ്രേമതീർത്ഥം വന്ദേഹ്യഭീഷ്ടദം ശ്രീ ഗുരുഭ്യോ നമഃ ഹരി ഓം ഓം നമഃ പരസ്മൈ പുരുഷായ ഭൂയസേ തദുദ്ഭവസ്ഥാന നിരോധലീലയാ ഗൃഹീതശക്തിത്രിതയായ ദേഹിനാം അന്തർദ്രവായാനുപലബ്ധവർത്തനേ ഇന്ന മുന്ത ഹെടത്തായിട്ടാരെ പ്രീണീഹി ഹംസശരണം വിരമക്രമേണ സത്വം വിചക്ഷ്വ മൃഗചഷ്ടിതമാത്മനോന്തശ്ചിത്തം നിയച്ഛ ഹൃദി കർണധ്വനിം ച ചിത്തിം ജഹ്യംഗനാഭ്രമമസത്തമയൂഥഗാതം പ്രീണീഹി ഹംസശരണം വിരമക്രമേണ ഇതെന്ന് ഹെടത്താ ഇദ്ദാരെ അപ്പാ നീനു വിശേഷവായി ഭഗവന്തന ചിത്തം ഹരൌ നിയച്ഛ നിനഗെ മൃത്യു ആസന്നാകിതെ മൃത്യു ആസന്നാകിതെ ಅಂತಹ ಕಾಲಕ್ಕೆ ಮನಸ್ಸನ್ನು ದೇವರಲ್ಲೇ ಇಡು ಚಿತ್ತ ಚಿತ್ತಿ ಅಂತ ಹೇಳ್ತಾ ಇದ್ದಾರೆ ಚಿತ್ತವನ್ನ ದೇವರಲ್ಲಿಡು ಚಿತ್ತಿ ಅಂದ್ರೆ ಬುದ್ಧಿ ಆ ಬುದ್ಧಿಯನ್ನು ಅಲ್ಲ ಚಿತ್ತ ಅಂದ್ರೆ ಬುದ್ಧಿಯೇ ಅಲ್ವಾ ಚಿತ್ತಿ ಅಂದ್ರೆ ಬುದ್ಧಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಚಿತ್ತ ಅಂದ್ರೆ ಏನು ಅಂದ್ರೆ ಈ ಮನಸ್ಸಿನ ಪ್ರಭೇದಗಳ ಇದು ಮನಸ್ಸು ಬುದ್ಧಿ ಚಿತ್ತ ಚೇತನ ಅಹಂಕಾರ ಅಂತ ಹಾಗಾದರೆ ಆ ಮನಸ್ಸಿನ ಪ್ರಭೇದಗಳಾದ ಮನಸ್ಸು ಬುದ್ಧಿ ಚಿತ್ತ ಚೇತನ ಅಹಂಕಾರಗಳಲ್ಲಿ ಬುದ್ಧಿ ಎಂಬುದು ಚಿತ್ತಿ ಅಂತ ಕರೀತಾ ಇದ್ದಾರೆ. ಇನ್ನು ಚಿತ್ತ ಅಂದ್ರೆ ಯಾವುದು? ಅದರಲ್ಲಿ ಚಿತ್ತ ಅಂದ್ರೆ ಸ್ಮರಣೆಗೆ, ವಿಶೇಷವಾದ ಸ್ಮರಣೆಗೆ ಕಾರಣವಾದ ಚಿತ್ತ ಅಂದ್ರು. ಹಾ, ಚಿತ್ತವನ್ನ ದೇವರ ಸ್ಮರಣೆ ಸದಾ ಬರತಾ ಇರಲಿ. ಬುದ್ಧಿ ನಿಶ್ಚಯವಾಗಿ ವಿಶೇಷವಾಗಿ ಭಗವಂತನ ಪಾದಾರವೆಂದರಲ್ಲಿ ಹೇಳ್ತಾರೆ. ಕರ್ಣಯೋಹೋ ತದ್ವಿಷಯೇಶ್ವೇವ ವಿಹರಂತೀಂ ತತ್ರೈವ ನಿಯಚ್ಛ. ಇಲ್ಲಿ ಹೇಳ್ತಾರೆ ಬುದ್ಧಿ ಅಥವಾ ಈ ಮನಸ್ಸು ಹೇಗೆ ಹೋಗ್ತಾ ಇದೆ ಅಂದ್ರೆ ಎಲ್ಲಾ ಕಡೆಗೆ ಹೋಗ್ತಾ ಇದೆ, ಕಿವಿಯ ಮೂಲಕ ಎಲ್ಲ ಕಡೆಗೆ ಹೋಗ್ತಾ ಇದೆ. ಅಂದರೆ ನಮ್ಮ ಪಾಡಿ ನಾವು ಕೂತಿರ್ತೇವೆ, ಎಲ್ಲಿಂದೋ ಕಿವಿಯಲ್ಲಿ ಶಬ್ದ ಬೀಳುತ್ತೆ, ಇದು ಚೆನ್ನಾಗಿದೆಯಂತೆ ಅದು ಚೆನ್ನಾಗಿದೆಯಂತೆ ಅಂತ ಕಿವಿಯಲ್ಲಿ ಬೀಳ್ತಾ ಬರುತ್ತೆ. ಕಿವಿಯಲ್ಲಿ ಬಿದ್ದ ಕೂಡಲೇ ಕಣ್ಣಿಗೆ ಕೆಲಸ, ನಾನು ನೋಡಿದ್ರೆ ಚೆನ್ನಾಗಿರುತ್ತದನ್ನ ಅಂತೇಳಿ ಕಣ್ಣು ಶುರು ಆದ ಕೂಡಲೇ ಮನುಷ್ಯ ಓಡುತ್ತಾನೆ. ಅದೇ ದೇಹವೆಂಬುದೇ ರಥ, ಈ ರಥಕ್ಕೆ ನಾಲ್ಕು ಕುದುರೆಗಳು, ಎರಡು ಕಣ್ಣುಗಳು ಎರಡು ಕಿವಿಗಳು ಕುದುರೆಗಳು ಅಂತ ಹೇಳ್ತಾರೆ. ಅದರಲ್ಲಿ ಹಿಂದಿರುವ ಎರಡು ಕುದುರೆಗಳು ಎರಡು ಕಿವಿಗಳು, ಮುಂದಿರುವ ಎರಡು ಕುದುರೆಗಳು ಎರಡು ಕಣ್ಣುಗಳು, ಸೂರ್ಯದೇವರು ಸಂಜ್ಞಾದೇವಿ ಚಂದ್ರ ರೋಹಿಣಿ ಇವರಿರ್ತಾರೆ. ಈ ನಾಲ್ಕು ಅಶ್ವಗಳೇ ಈ ರಥವನ್ನ ಕರಕೊಂಡು ಹೋಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮೊದಲು ಕಿವಿಯಲ್ಲಿ ಬೀಳುತ್ತೆ, ಹಿಂದಿನ ಆ ವಿಶೇಷವಾದ ಕುದುರೆಗಳು ಹೊರಟರೆ ಮುಂದಿನದ್ದು ಹೊರಡುತ್ತಾ ಇರುತ್ತೆ. ಆ ಹಿಂದಿನ ಕುದುರೆಗಳ ಲಗಾರಂ ಜಾಸ್ತಿ ಅದಕ್ಕೆ ಹೇಳ್ತಾರೆ. ಈ ಹಿಂದಿನ ಕಿವಿಯಲ್ಲಿ ಎಲ್ಲಾ ಶಬ್ದಗಳು ಬೀಳುತ್ತಾರೆ. ಕರ್ಣ ಹೇಳುತ್ತಾರೆ, ಕರ್ಣಯೋಹೋ ತದ್ವಿಷಯೇಶ್ವೇವ ವಿಹರಂತಿ. ಆ ಕಿವಿ ಮೊದಲಾದ ಎಲ್ಲಾ ಇಂದ್ರಿಯಗಳ ಮೂಲಕ ಅಲ್ಲೇ ವಿಹಾರ ಮಾಡತಾ ಇರುತ್ತೆ ಈ ಬುದ್ಧಿ. ಇದಕ್ಕೆ ಹೇಳ್ತಾ ಇದ್ದಾರೆ ತತ್ರೈವ ನಿಯಚ್ಛ ಅಂತ ಹೇಳ್ತಾರೆ. ತತ್ರೈವ ನಿಯಚ್ಛ ಅಂದ್ರೆ ಅಲ್ಲಿಂದ ನೀನು ನಿಯಮನ ಮಾಡಿ ತಗೊಂಡು ಬಾ ಅಂತ ಹೇಳಲಿಲ್ಲ. ಯಾಕೆ ಆಗಲ್ಲ, ಆದಿಯಲ್ಲಿ ಆಗಲ್ಲ, ಬಹಳ ಕಷ್ಟ ಆಗ್ಬಿಡುತ್ತೆ, ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಅದ್ ತರಬೇಕು ಮತ್ತು ಥಟ್ ಅಂತ ಕೋತಿ ಅಂತಲೇ ಹೋಗಿ ಕೊಡುತ್ತೆ, ಸ್ಪ್ರಿಂಗ್ ತರ ಹೋಗಿ ಕೊಡುತ್ತೆ. ಮತ್ತೆ ಅದನ್ನ ನಿಯಮನ ಮಾಡೋದು ಹೇಗೆ ಅಂದ್ರೆ ತತ್ರೈವ ನಿಯಚ್ಛ. ತತ್ರೈವ ಅಂದ್ರೆ ಎಲ್ಲೆಲ್ಲಿ ಮನಸ್ಸು ಹೋಗ್ತಾ ಇದೆಯೋ ಅಲ್ಲಲ್ಲಿರುವ ಭಗವದ್ ರೂಪವನ್ನ ನೆನೆಸಿ ಅಲ್ಲಲ್ಲೇ ಭಗವಂತನ ಪೂಜಾ ಅಂತ ಮಾಡಿಬಿಡು. ಮನಸ್ಸಿನ ನಾನಾ ಆಲೋಚನೆಗಳೆಲ್ಲ ಶ್ರೀಹರಿಯ ಪೂಜಾ ಅಂತ ಮಾಡಬೇಕು. ಅದನ್ನೇ ವಿಜಯದಾಸರು ಹೇಳುತ್ತಾರೆ, ಮನಸ್ಸಿನ ಆಲೋಚನೆಗಳೆಲ್ಲ ಹರಿಯ ಪೂಜೆ ಎಂದು ತಿಳಿಯೋ ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ತದನಂತರ ಅಸತ್ತಮಾನ ಯೂಥೈಹಿ ಗಾಥಂ ಅಂದರೆ ನಾನಾ ರೀತಿ ಎಲ್ಲಾ ಜನರು ನಿಮಗೆ ಸಿಗತಾ ಇರ್ತಾರೆ, ನಿನ್ನ ಕರ್ಮಾನುಸಾರವೇ ಅವರೆಲ್ಲರೂ ಶ್ಲಾಘನೆ ಮಾಡ್ತಾ ಇರ್ತಾರೆ. ಆ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಹಾಗಾಗಿದೆ, ಹೀಗಿದೆ ಅಂತ ನಾನಾ ರೀತಿ ಭ್ರಾಂತಿಯನ್ನ ಹುಟ್ಟಿಸ್ತಾ ಇದ್ದಾರೆ. ಅದು ಜಹಿ, ಅದನ್ನ ಚೆನ್ನಾಗಿ ಬಿಟ್ಟು ಬಿಡು. ಯಾಕಂದ್ರೆ ನಿನ್ನ ಹಾಳು ಮಾಡತಕ್ಕಂಥದ್ದೇ ಹೊರಗಿನ ವಿಚಾರ, ಹೊರಗಿನ ವಿಚಾರ ತಲೆಗೆ ಬಂತ ಹಾಳಾಗಿ ಹೋಗ್ತೀಯ. ಆದ್ದರಿಂದ ಎಚ್ಚರ ಇರಲಿ, ಸಾವು ಹತ್ತಿರ ಇದೆ. ಯಾವಾಗ ಅದು ಪರಿಶೀನ್ ಮಹಾರಾಜಗಳ ನಮಗೆ ಪರೀಕ್ಷನ್ ಮಹಾರಾಜನಿಗೆ ಒಂದು ವಾರ ಖಚಿತವಾಗಿ ಬದುಕ್ತೇನೆ ಅಂತ ಸರ್ಟಿಫಿಕೇಟ್ ಇತ್ತು ಶಾಪದಿಂದಾಗಿ. ನಮಗೆ ಯಾವಾಗ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಆ ರೀತಿಯಾಗಿ ಅಲ್ಲೇ ಇರತಕ್ಕಂಥ ಮನಸ್ಸನ್ನ ನಿಯಚ್ಛನ ಮಾಡಿ ಅಂದ್ರೆ ವಿಶೇಷವಾಗಿ ಅದನ್ನ ನಿಯಮನ ಮಾಡಿ ಅಂಗನಾಭ್ರಮಂ ವಿಲಾಸಂ ತ್ಯಜ ಪರಮಹಂಸಾನಾಂ ಆಶ್ರಯಂ ಪ್ರೀಣೀಹಿ ಅಂದರೆ ಹೇಳ್ತಾರೆ ಭಾಗವತ ಧರ್ಮಂ ಅನುಷ್ಠಾಯ ತತ್ ಪ್ರೀತಿಂ ಸಂಪಾದಯ. ಭಗವಂತನ ವಿಶೇಷ ಪ್ರೀತಿ ಪಡೆಬೇಕ ಒಳ್ಳೆ ಭಾಗವತ ಧರ್ಮಾನುಷ್ಠಾನ ಮಾಡಬೇಕು. 30 ಭಾಗವತ ಧರ್ಮಗಳನ್ನು ಹೇಳಿದ್ದಾರೆ. ಆ ಧರ್ಮಾನುಷ್ಠಾನವನ್ನ ಮಾಡಿದರೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡುತ್ತಾನೆ. ಕ್ರಮೇಣ ವಿರಮ, ಒಮ್ಮೆಲೆ ವಿರಕ್ತಿ ಬರಲ್ಲ. ಕ್ರಮೇಣ ವಿರಮ, ವಿರಕ್ತನಾಗು, ಕ್ರಮವಾಗಿ ವಿರಕ್ತನಾಗು. ಅವಾಗೆ ಅಂದರೆ ಸಂಸಾರಾತ್ ಮುಕ್ತೋ ಭವ, ಸಂಸಾರದಿಂದ ಬೇಗ ನಿನಗೆ ಬಿಡುಗಡಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ವೇದವ್ಯಾಸರು ಎಷ್ಟು ಚೆನ್ನಾಗಿ ನಮಗೆ ಆ ಸಂಸಾರದಲ್ಲಿ ನಮ್ಮ ಜೊತೆಗೆ ಇದ್ದು ನಿನಗೆ ಈ ತೊಂದರೆ ಬರುತ್ತೆ, ಈ ತೊಂದರೆ ಬರುತ್ತೆ, ಹೀಗೆ ಬರಬೇಕು, ಹೀಗೆ ಬರಬೇಕು ಅಂತ ಹತ್ತಿರ ಇದ್ದು ತಂದೆ ಮಗನಿಗೆ ಹೇಳಿಕೊಟ್ಟಂತೆ ನಮಗೆ ಹೇಳಿಕೊಡ್ತಾ ಇದ್ದಾರೆ ಭಾಗವತದಲ್ಲಿ. ಅರಣ್ಯಕಾಚಾರ್ಯ ಹೇಳ್ತಾರೆ ಇಷ್ಟು ಚೆನ್ನಾಗಿ ಹೇಳಿದರೆ ಏನು ಕೇಳದೆ ಹೋಗ್ಬಿಡ್ತಾರಲ್ಲ ಜನ, ಯಾಕೆ ಹೋಗ್ತಾರೋ ಅಂತ ಪ್ರಶ್ನೆ ಮಾಡುತ್ತಾರವರು. ಕಥಾ ಇಮಾಸ್ತೆ ಕಥಿತಾಹ ಮಹೀಯ ಸಾಂವಿತಾಯ ಲೋಕೇಶು ಯಶಃ ಪರೆಯುಷಾಂ ವಿಜ್ಞಾನ ವೈರಾಗ್ಯ ವಿವಕ್ಷಯ ವಿಭೋ ವಚೋ ವಿಭೂತೀ ನತು ಪಾರಮರ್ಥ್ಯಂ. ಇಲ್ಲಿ ಹೇಳುತ್ತಾ ಇದ್ದಾರೆ ಅಯ್ಯ ನಿನಗೆ ಈ ಕಥೆಗಳೆಲ್ಲ ಯಾಕೆ ಹೇಳಿದೆವು ಗೊತ್ತಾ? ಜ್ಞಾನಿಗಳ ಕಥೆ, ಮಹೀಯಸಾಂ ಕಥಾಹ, ದೊಡ್ಡವರ ಕಥೆಗಳು ಹೇಳ್ತಾರೆ, ಪ್ರಹ್ಲಾದರಾದರು, ಧ್ರುವರಾದರು, ಅವರು ಇವರೆಲ್ಲರ ಕಥೆಗಳು ಹೇಳ್ತಾ ಇದ್ದೀವಲ್ಲ, ಇವರೆಂಥವರು. ಯಶಃ ಲೋಕೇಶು ವಿತಾಯ ಪರೇಯುಷ, ತಮ್ಮ ಯಶಸ್ಸನ್ನ ಭೂಮಿಯಲ್ಲಿ ಚೆನ್ನಾಗಿ ಹರಡಿಸಿ ಪರಲೋಕಕ್ಕೆ ಸೇರಿದ್ದಾರೆ ಇವರೆಲ್ಲ ಕೂಡ. ಹೇಗೆ? ವಿಜ್ಞಾನ ವೈರಾಗ್ಯ ವಿವಕ್ಷಯ ಅಂದರೆ ಭಕ್ತಿ, ಜ್ಞಾನ, ವೈರಾಗ್ಯ ಇದು ನಿನಗೆ ಬರಲಿ, ಅವರಲ್ಲಿರುವಂತಹ ಜ್ಞಾನ ಭಕ್ತಿ ವೈರಾಗ್ಯ ನಿನ್ನಲ್ಲೂ ಬರಲಿ ಎಂಬ ವಿವಕ್ಷೆಯಿಂದ ಆ ಹೇಳಬೇಕು ಅಂತ ಹೇಳಿದ್ದಷ್ಟೇ ಹೊರತು ಅವರ ಕಥೆ ಕೇಳಿದರೆ ನಿನ್ನಲ್ಲಿ ಈ ಗುಣಗಳು ಮೂಡಿ ಬರಬೇಕು. ಅವಾಗ ಮತ್ತು ಪ್ರಶ್ನೆ ಬರುತ್ತೆ, ಅವರ ಕಥೆ ಕೇಳಿದ್ರೆ ನಮ್ಮಲ್ಲಿ ಬಂದ್ಬಿಡುತ್ತಾ? ಆ ಕಥೆ ಕೇಳಿದ್ರೆ ನಮ್ಗೆ ಬರುತ್ತಾ ಅಂತ ಹೇಳಿದ್ರೆ ಅಲ್ಲಿ ರಹಸ್ಯ ಇದೆ ಅಂದ್ರು. ಕೇಳಬೇಕಾದ ರೀತಿಯಲ್ಲಿ ಕೇಳಬೇಕು. ಯಾವನಾದರೆ ಈ ಕಥಾ ಒಂದು ಕಡೆ ಕೇಳೋದೇನು, ಅವರು ಹಾಗಿದ್ರು ಅವರು ಹಾಗಿದ್ರು ಅವರು ಹಾಗಿದ್ರು ಅಂತ ಕೇಳಿದ್ರೆ ಎಷ್ಟು ಕಾಲಕ್ಕೂ ನಮ್ಗೆ ಬರಲ್ಲ. ಅವರಲ್ಲಿ ಆಯಾ ಗುಣಗಳನ್ನ ಆಯಾ ಕಾಲಕ್ಕೆ ಅವರವರ ಕರ್ಮಕ್ಕೆ ತಕ್ಕಂತೆ ಕೊಟ್ಟವ ಸ್ವಾಮಿ ಬಿಂಬಮೂರ್ತಿ, ಅವನು ಯಾರೂ ಅಲ್ಲ, ನನ್ನೊಳಗೆ ಇದ್ದಾನೆ. ಇಲ್ಲಿ ಕನೆಕ್ಷನ್ ಕೊಡಬೇಕು. ನಮ್ಮ ಬಿಂಬಮೂರ್ತಿ ಹತ್ರ ಕನೆಕ್ಷನ್ ಕೊಡದಿದ್ರೆ ಏನು ಸಾಧನೆಯೂ ಮುಂದಾಗಲ್ಲ, ಎಲ್ಲ ಮಾಡಿದಂತೆ ಇರುತ್ತೆ, ಸುಮ್ಮನೆ ದೂರ ದೂರ ಇರುತ್ತೆ. ಈಗ ನೋಡಿ, ಇವನೇ ನಮ್ಮ ಸ್ವಾಮಿಯೇ ಅವರೆಲ್ಲರಲ್ಲಿದ್ದು ವಿಜ್ಞಾನ ಭಕ್ತಿ ವೈರಾಗ್ಯ ಕೊಟ್ಟು ಸಾಧನೆ ಮಾಡಿಸಿದ, ನನ್ನಲ್ಲಿದ್ದು ಹೀಗೆ ಓಡಿಸ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿ ಅವನ ಕಾಲು ಹಿಡಿದು ನೀನೇನಯ್ಯ ಅಷ್ಟು ಮಾಡಿಸಿದ್ದು, ನನ್ನಲ್ಲೂ ಮಾಡಿಸೋ ಅಂತ ಕೇಳಿದರೆ ಆವಾಗ ನಮ್ಮಲ್ಲಿ ವಿಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ಪುಟಿದದ್ದು ಬರ್ತಾ ಇರುತ್ತೆ. ಅದರಲ್ಲೂ ರಹಸ್ಯ ಹೇಳುತ್ತಾರಲ್ಲಿ, ಅವರಿಗೆಲ್ಲ ವಿಜ್ಞಾನ ಭಕ್ತಿ ಅಂದರೆ ವೈರಾಗ್ಯ ಎಲ್ಲ ಕುಡಿತದ್ದು ಬರ್ಲಿಕ್ಕೆ ಕಾರಣ ಏನು ಗೊತ್ತಾ? ದೇವ ಕೊಟ್ಟ. ದೇವ ಅವರಿಗೆ ಕೊಡ್ತಾನೆ, ನಿನಗೆ ಕೊಡ್ಲಿಲ್ಲ. ಅವರಿಗೆ ಕೊಟ್ಟ ರೀತಿ ಹೇಗೆ ಅದು ಗೊತ್ತಾ ಅಂತ ಕೇಳ್ತಾನೆ. ಕೊಟ್ಟ ರೀತಿ ಹೇಗೆ ಅಂದರೆ, ವೈರಾಗ್ಯ ಅವರಲ್ಲಿ ಮೂಡಬೇಕಾದರೆ ಭಗವಂತ ಅವರಿಗೆ ಚಿಂತನೆ ಕೊಟ್ಟ. ದೇವರು ವೈರಾಗ್ಯ ಮೂರುತಿ ಎಂಬ ಗುಣಚಿಂತನೆಯನ್ನು ಅವರಿಗೆ ಕೊಟ್ಟ. ಆ ಗುಣಚಿಂತನೆ ಮಾಡಿ ಅವರಿಂದ ಭಗವಂತ ತನ್ನ ಗುಣ ವೈರಾಗ್ಯ ಮೂರ್ತಿ ಎಂಬ ಗುಣವನ್ನ ಚಿಂತನೆ ಮಾಡಿಸಿ ತಾನೇ ತನ್ನ ಗುಣ ಪ್ರಕಟ ಮಾಡಿ ಅವರಲ್ಲಿ ವೈರಾಗ್ಯ ಗುಣ ಪ್ರಕಟ ಮಾಡಿದ. ಭಕ್ತಿ ರೂಪ ಅಂತ ಭಗವಂತನ ಚಿಂತನೆ ಮಾಡಿದರೆ ಅವರಲ್ಲಿ ಭಕ್ತಿ ಕೊಟ್ಟ. ಅವರಲ್ಲಿ ವಿಶೇಷವಾಗಿರತಕ್ಕಂಥ ವಿಜ್ಞಾನ ರೂಪಿ ಅಂತ ಭಗವಂತನ ಚಿಂತನೆ ಮಾಡಿಸಿ ಅವರ ಮೂಲಕ ತನ್ನ ಗುಣ ಚಿಂತನೆ ಮಾಡಿಸಿ ವಿಜ್ಞಾನ ಕೊಟ್ಟ. ಇದು ಅದರ ರಹಸ್ಯ ಅಂತ ತಿಳಿಸಿಕೊಟ್ಟ ಮೇಲೆ ನಾವು ಶುರು ಮಾಡ್ತೀವಿ. ಹಾಗಾದ್ರೆ ಆ ಸ್ವಾಮಿಯೇ ನನ್ನಲ್ಲೂ ಇದ್ದಾನೆ, ಇವನೂ ವಿಜ್ಞಾನ ರೂಪಿ, ಇವನೂ ಭಕ್ತಿ ರೂಪಿ, ಅಂದ್ರೆ ಭಕ್ತಿಯನ್ನ ರೂಪಿಸಿಕೊಡತಕ್ಕಂಥವ. ಅಷ್ಟೇ ಅಲ್ಲ, ಮಹಾವೈರಾಗ್ಯಮೂರ್ತಿ ಅಂತ ನಾವು ಚಿಂತನೆ ಮಾಡಲಿಕ್ಕೆ ಭಗವಂತನ ಶುರು ಮಾಡಿದರೆ ನಮ್ಮಲ್ಲೂ ವೈರಾಗ್ಯ ಭಕ್ತಿ ವಿಶೇಷವಾದ ಜ್ಞಾನ ಭಗವಂತ ತಂದು ಕೊಡುತ್ತಾನೆ. ಇಷ್ಟು ರಹಸ್ಯ ಇದೆ ದೊಡ್ಡವರ ಕಥೆಯನ್ನ ಕೇಳುವುದರಲ್ಲಿ. ಈ ರಹಸ್ಯ ತಿಳ್ಕೊಳ್ಳದೆ ಅವರೇನೋ ಹಾಗಿದ್ರು ನಾನೇನೋ ಹೀಗಿದ್ದೇನೆ ಅಂತ ಇಷ್ಟೇ ಕಥೆ ಕೇಳತಾ ಇದ್ರೆ, ಆ ಬಿಂಬನ ಚರ್ಯೆಯಲ್ಲಿ ನಾವು ಗಮನ ಕೊಡದಿದ್ದರೆ ಎಷ್ಟು ಕಾಲ ಆದರೂ ನಾವು ಅಷ್ಟೇ, ಅದು ಅಷ್ಟೇ ಅಂತ ಆಗುತ್ತೆ. ಇಲ್ಲದಿದ್ರೆ 50-60 ಮಂಗಳಗಳಲ್ಲಾಗಿರುತ್ತೆ ಭಾಗವತ, ಚೂರೂ ಪರಿಣಾಮ ಬರ್ತಾ ಇಲ್ಲ ನಮ್ಮ ಮೇಲೆ ಅಂದ್ರೆ ಏನರ್ಥ? ಮನೆ ಸುತ್ತು ವೈರ್ ಹಾಕಿದೆ, ಲೈಟಿಂಗ್ ಅರೇಂಜ್ಮೆಂಟ್ ಹಾಕಿದೆ, ಎಲ್ಲ ಮಾಡಿದ್ದೇ ಮಾಡಿದ್ದು ಮಾಡಿ, ಪ್ಲಗ್ ಅಲ್ಲಿ ವೈರ್ ಇಟ್ಟಿಲ್ಲ, ಸ್ವಿಚ್ ಹಾಕಿಲ್ಲ, ಏನು ಉಪಯೋಗ? ಬಿಂಬನತ್ರೆ ಬಂದ್ರೆ ಹೊರತು ನಮಗಾಗಲ್ಲ, ವಾಕ್ ಹೇಳ್ತಾ ಇದ್ದಾರೆ. ಹಾ, ಇದ ಮುದಿತಂ ಭವತಿ ಎಂದು ಚೆನ್ನಾಗಿ ಹೇಳುತ್ತಾರೆ. ತ್ರಿವಿಧಾಹಿ ಭಾಗವತಾಹ, ಭಾಗವತರು ಹೇಗಿರ್ತಾರಪ್ಪ ಅಂದ್ರೆ ಮೂರು ರೀತಿಯಾದವರು ಇರ್ತಾರೆ. ಯಾರು ಅಂದ್ರೆ ಹೇಳ್ತಾರೆ, ಅದೃಢ ವಿರಾಗಾಹ, ದೃಢ ವಿರಾಗಾಹ ಅಪಿ ಅವಿಷದ ಬೋಧಾಹ, ವಿಷದ ಬೋಧಾಹ ಅಪಿ ಅವಿಷದ ಭಕ್ತಯ ಅಂತ ಹೇಳಿ. ದೃಢವಾದ ವೈರಾಗ್ಯ ಇಲ್ಲ ಅಂತ ಒಂದು ವರ್ಗ. ವೈರಾಗ್ಯ ದೃಢವಾಗಿ ಇದೆ ಆದರೂ ಕೂಡ ವಿಷದ ಬೋಧರಲ್ಲ, ವಿಷದವಾದ ಬೋಧ ಪೂರ್ಣವಾದ ತಿಳುವಳಿಕೆ ಇಲ್ಲ, ಅದಕ್ಕೆ ಅವಿಷದ ಬೋಧರು. ವೈರಾಗ್ಯ ಇದೆ, ತಿಳುವಳಿಕೆ ಇನ್ನೂ ಅಷ್ಟಿಲ್ಲ. ಇನ್ನ ವಿಷದ ಬೋಧಾಹ ಅಪಿ, ಕೆಲವರು ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಆದರೆ ಅವಿಷದ ಭಕ್ತಯ ಅಂದ್ರೆ ವಿಶೇಷವಾಗಿ ಅವರಲ್ಲಿ ವಿಷದವಾದ ಭಕ್ತಿ ಬರಲಿಲ್ಲ. ಇನ್ನ ವೈರಾಗ್ಯ ಇದೆ, ತಿಳುವಳಿಕೆ ಇದೆ, ಇನ್ನ ಭಕ್ತಿ ಹುಟ್ಟಿಲ್ಲ ಅಂತ ಈ ರೀತಿ ಇದೆ ಅಂತ ಹೇಳ್ತಾ, ತೇಷಾಂ ವಿರಾಗಾದಿ ದಾರ್ಢ್ಯಾದಿ ಪ್ರಾಪ್ತಯೇ ರಾಜಕಥಾಮಿಷೇಣ ತಾದೃಶಾನಿ ಸಾಧನಾನಿ ನಿರೂಪ್ಯಂತೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ವಿಶೇಷವಾಗಿ ವೈರಾಗ್ಯ ಜ್ಞಾನ ಭಕ್ತಿ ಈ ಮೂರು ನಮ್ಮಲ್ಲಿ ಟಿಸಿಲೊಡೆಯಲಿಕ್ಕೆ ಏನೇನು ಮಾರ್ಗಗಳಿವೋ ಅವೆಲ್ಲ ನಿರೂಪಣೆ ಮಾಡುತ್ತಾ ಇದ್ದಾನೆ ಅಂತ ಅರಣ್ಯಕಾಚಾರ್ಯರು ಚೆನ್ನಾಗಿ ತಿಳಿಸಿಕೊಡುತ್ತಾ ಬರ್ತಾ ಇದ್ದಾರೆ. ಇನ್ನ ಯಾ ನಿವೃತ್ತಿ ತನುಭೃತಾಂ ತವ ಪಾದ ಪದ್ಮ ಧ್ಯಾನಾತ್ ಭವಜ್ಜನ ಕಥಾ ಶ್ರವಣೇನ ವಾಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥಮಾಭೂತ್ ಕಿಂಬಂತ ಕಾಸಿ ಲುಲಿತಾತ್ ಪತತಾಂ ವಿಮಾನಾತ್. ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಮಹಾಭಾಗವತರಿಗೆ ಭಗವಂತನ ಚರಣಾಂಬುಜವನ್ನ ತನುಭೃತಾಂ ತವ ಪಾದ ಪದ್ಮ ಧ್ಯಾನಾತ್, ದೇವರ ಪಾದ ಪದ್ಮ ಧ್ಯಾನ ಮಾಡುವುದರಿಂದ ಏನು ವಿಶೇಷವಾಗಿರತಕ್ಕಂಥ ಆನಂದ ಬರುತ್ತೋ, ಅಥವಾ ಭವಜ್ಜನ ಕಥಾ ಶ್ರವಣೇನ ವಾಸ್ಯಾತ್, ನಿನ್ನ ಭಕ್ತರ ಕಥೆಯನ್ನ ಕೇಳುವುದರಲ್ಲಿ ಏನು ಆನಂದ ಆಗುತ್ತೋ, ಆ ಕಥಾ ಶ್ರವಣದಲ್ಲಿ ಬರತಕ್ಕಂಥ ವಿಶೇಷವಾಗಿರತಕ್ಕಂಥ ಆನಂದ ಹೇಳ್ತಾ ಇದ್ದಾರೆ. ಹೇ ನಾಥ, ಹೇ ಸ್ವಾಮಿ, ನಿನ್ನ ಭವತಃ ಜನಾನಾಂ ಭಾಗವತಾನಾಂ ಕಥಾಶ್ರವಣೇನ ತನುಭೃತಾಂ ಯಾ ನಿವೃತ್ತಿ ಸ್ಯಾತ್ ಸಾ ಅನ್ಯೇಷಾಂ ತನುಭೃತಾಂ, ಬೇರೆಯವರಿಗೆ ಭಾಗವತ ದೊಡ್ಡವರ ಕಥಾಶ್ರವಣ ಮಾಡಿದರೆ ಬರುವ ಆನಂದ, ಜ್ಞಾನಿಗಳ ಕಥಾಶ್ರವಣ ಮಾಡಿದರೆ ಬರುವ ಆನಂದ ಭವತ್ ಕಥಾಶ್ರವಣೇನಾಪಿ ನ ಭವೇತ್, ನಿನ್ನ ಕಥೆ ಕೇಳಿದ್ರು ಅಷ್ಟು ಆನಂದ ಆಗಲ್ಲ ಅವರಿಗೆ. ನಿನ್ನವರ ಕಥೆ ಕೇಳಿದ್ರೆ ಬರುವ ಆನಂದ ನಿನ್ನ ಕಥೆ ಕೇಳಿದ್ರು ಬರಲ್ಲ ನೋಡಯ್ಯ ಅಂತ ಹೇಳ್ತಾ ಇದ್ದಾರೆ. ಇನ್ನ ಕೆಲವರಿಗೆ ಅಲ್ಲಿ ಹೇಳ್ತಾ ಇದ್ದಾರೆ, ಯಾಚ ನಿರ್ವೃತಿ ಅನ್ಯೇಷಾಂ ಭವತ್ ಕಥಾ ಶ್ರವಣೇನ ಸ್ಯಾತ್ ಸಾ ಅಪರೇಷಾನ್ ತವ ಪಾದ ಪದ್ಮ ಧ್ಯಾನಾದಪಿ ನಾಭೂತ್. ಕೆಲವರಿಗೆ ನಿನ್ನ ಕಥಾಶ್ರವಣದಿಂದ ಆಗತಕ್ಕಂಥ ಆನಂದ ನಿನ್ನ ಪಾದ ಪದ್ಮ ಧ್ಯಾನದಿಂದಲೂ ಆಗಲ್ಲ, ಕಥಾಶ್ರವಣದಲ್ಲೇ ಆನಂದ ಆಗತ್ತೆ. ನಾನಾ ರೀತಿ ಭಕ್ತರ ಲಕ್ಷಣಗಳು ಹೇಳ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಅವರು ನೋಡಿ ಇವ್ರು ಹೀಗಿಲ್ಲ ಅವ್ರು ಹಾಗಿಲ್ಲ ಅಂತ ಹೇಳೋದೇ ಸರಿಯಲ್ಲ. ಕೆಲವರಿಗೆ ಧ್ಯಾನ ಮಾಡೋದರಲ್ಲೇ ಆನಂದ ಬರುತ್ತೆ, ಕೆಲವರಿಗೆ ಕಥಾಶ್ರವಣದಲ್ಲಿ ದೇವರ ಕಥಾಶ್ರವಣ ಮಾಡಿದರೆ ಬರುತ್ತೆ, ಕೆಲವರಿಗೆ ಭಗವದ್ ಭಕ್ತರ ಕಥಾಶ್ರವಣ ಮಾಡಿದರೆ ಬರುತ್ತೆ. ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ, ಯಾ ನಿರ್ವೃತಿ ಪರೇಶಾನ್ ತವ ಪಾದ ಪದ್ಮ ಧ್ಯಾನಾದ ಸ್ಯಾತ್ ಸಾ ಕ್ವಚಿತ್ ಪುಂಸಿ ಸ್ವೇ ಮಹಿಮ್ಮನಿ ಜ್ಞಾನಾನಂದಾದಿ ರೂಪೇ ಸ್ಥಿತೆ ಮುಕ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಕೆಲವರಿಗೆ ನಿನ್ನ ಪಾದ ಪದ್ಮ ಧ್ಯಾನ ಮಾಡುವ ಕಾಲಕ್ಕೆ ಎಷ್ಟು ಆನಂದ ಬರುತ್ತೋ ಅದು ಮುಕ್ತಿಯಲ್ಲಿ ತಮ್ಮ ತಮ್ಮ ಸ್ವರೂಪ ಆನಂದ ಪಡೆಯುವ ಕಾಲಕ್ಕೂ ಅಷ್ಟು ಆನಂದ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ದೇವರು ತನ್ನ ಹೊಟ್ಟೆಯಿಂದಲೇನೆ ನಮ್ಮನ್ನ ಡೈರೆಕ್ಟ್ ಆಗಿ ಮೋಕ್ಷ ಕಳಿಸಬಹುದಾಗಿತ್ತಲ್ಲ, ಆಗಲ್ಲೇನು ಈ ಕರ್ಮಗಳು ಉಣಿಸಿ. ನಾವು ಕರ್ಮಗಳು ಉಣಬೇಕಾದ್ರೆ ನಮಗೆ ಶರೀರ ಪಡಬೇಕು, ಶರೀರ ಪಡಬೇಕಾದ್ರೆ ಶರೀರದಲ್ಲಿ ಎಷ್ಟು ರೂಪಗಳಿಂದ ನಿಲ್ಲಬೇಕು, 24 ಅವರ್ಸ್ ನೋಡಿ ನಾವು ಬೆಳಿಗ್ಗೆಯಿಂದ ಎಷ್ಟು ತಿರುಗ್ತೀವೋ ಇಲ್ಲಿ ಕೂಡ್ತೀವೋ ಇಲ್ಲಿ ಮಾಡ್ತೀವೋ ಅವೆಲ್ಲ ಅವನೇ ಮಾಡಿಸ್ಬೇಕು, ನಾವಾಗಿ ಮಾಡ್ಲಿಕ್ಕಿಲ್ಲ. ಉಸಿರಾಟ ಮೊದಲುಕೊಂಡು ಬಾತ್ರೂಮ್ ಹೋಗಿ ಬರೋದು ಅದು ಏನ್ ಹೇಳ್ತೀರಿ ಕರ್ಮ ಅವನಿಗೆ, ನಮ್ ಸುತ್ತೇ ಬಿದ್ದು ನಮ್ ಕೈಯಲ್ಲಿ ಕೈ ಇಟ್ಟು ನಮ್ಮ ಮಲಮೂತ್ರ ತೊಳಿಸಿ ಎಲ್ಲ ಯಾಕೆ ಡೈರೆಕ್ಟ್ ಅಲ್ಲಿಂದ ಬಿಸಾಡಿಬಿಟ್ಟಿದ್ರೆ ಮೋಕ್ಷಕ್ಕೆ ಹಾಕ್ಬಿಟ್ಟಿದ್ರೆ ಎಲ್ಲರೂ ಪಾರ್ಸಲ್ ಆಗ್ಬಿಡ್ತಾ ಇದ್ದ ಪಶ್ಪಶ ಅಂತ ಅವ್ರು ಇರ್ತಾರೆ ಅವನು ಚೆನ್ನಾಗಿರ್ತಾ ಇದ್ದ. ಈ ಅವಸ್ಥೆ ಯಾಕೆ ಪಡಬೇಕು ಅಂದ್ರೆ ಹೇಳ್ತಾ ಇದ್ದಾರೆ, ಡೈರೆಕ್ಟ್ ಆಗಿ ಮೋಕ್ಷಕ್ಕೆ ಕಳಿಸಿದ್ರೆ ಏನು ಸಿಗುತ್ತೆ, ಸ್ವರೂಪ ಸುಖ ಮಾತ್ರ ಸಿಗುತ್ತೆ ಅವರಿಗೆ. ಹಾಗಲ್ಲಂತೆ ಅದಕ್ಕೆ ತಾತನಷ್ಟು ಸುಖ ಆನಂದ ತನ್ನ ಧ್ಯಾನದಲ್ಲಿ ಕೊಡಬೇಕು ಅಂತ ಭಗವಂತನ ಸಂಕಲ್ಪ. ಅದಕ್ಕೆ ಸಂಸಾರ ಕರ್ಕೊಂಡು ಬಂದಂತೆ. ಅದಕ್ಕೆ ಹೇಳ್ತಾರೆ ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ, ಡಿಸ್ಕಾರ್ಡೆಡ್ ಅಂತ ಹೇಳ್ಬಿಡ್ತಾರೆ. ಯಾಕಪ್ಪ ಅದನ್ನು ಹೇಳ್ತಾರೆ, ಶುಕಾಚಾರ್ಯರು ಬಂದ್ರು ಬಂದ್ರೆ ಹೇಗಿದ್ದಾರಪ್ಪ ಅಂದ್ರೆ ನಿಜ ಲಾಭತುಷ್ಟ ಅಂತ ಹೇಳ್ತಾರೆ. ಯಾದವಾರರು ಏನು ಚೆನ್ನಾಗಿ ಹೇಳ್ತಾರೆ, ನಿಜ ಲಾಭತುಷ್ಟಿ ಅಂದ್ರೆ ಏನು, ಮೋಕ್ಷದಲ್ಲಿ ಸಿಗಬೇಕಾದ ಆನಂದ ಏನಿದೆ ಇಲ್ಲೇ ಸಿಗ್ತಾ ಇದೆ ಅವರಿಗೆ, ಅದಕ್ಕೆ ಇನ್ನು ಮೋಕ್ಷ ಯಾಕೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಮೋಕ್ಷದಲ್ಲಿ ಸಿಗುವ ಆನಂದ ನಾನಾ ರೀತಿ, ಹೇಗೆ ತಮ್ಮ ಸ್ವರೂಪದಲ್ಲಿರುವ ಆನಂದವೇ ಹೊರಗಿನ ಪದಾರ್ಥ ನೆಪ ಮಾಡಿಕೊಂಡು ಭೋಗ ಪಡ್ತಾ ಸುಖ ಪಡ್ತಾರೆ. ಸುಖ ಬರೋದಂತೂ ಇಲ್ಲಾದರೂ ಸ್ವರ್ಗದಲ್ಲಾದರೂ ಮೋಕ್ಷದಲ್ಲಾದರೂ ನಮ್ಮೊಳಗಿರೋ ಸುಖವೇ ನಮಗೆ ಸಿಗುತ್ತೆ, ಪದಾರ್ಥ ನೆಪ ಮಾತ್ರ. ಪದಾರ್ಥ ವ್ಯಕ್ತಿಗಳು ಏನೇನು ಅವರ ಮಾತಿನಿಂದ ಅಭಿಮಾನದಿಂದ ಎಲ್ಲ ಸುಖ ಬರುತ್ತಲ್ಲ ಅದು ಸ್ವಾಮಿ ಕೊಡ್ತಾನೆ ಒಳಗೆ, ಅದು ನೆಪ ಮಾತ್ರ ಮಾಡಿಕೊಳ್ತಾನೆ. ಹಾಗೆ ಮೋಕ್ಷದಲ್ಲೂ ಕೂಡ ಪದಾರ್ಥಗಳ ನೆಪ ಮಾಡಿ ಭಗವಂತ ಸುಖ ಕೊಡ್ತಾ ಇರ್ತಾನೆ. ಆ ಪದಾರ್ಥಗಳ ನೆಪದಿಂದ ಏನು ಸುಖ ಬರುತ್ತಲ್ಲ ಆ ಸುಖ ಮೋಕ್ಷದಲ್ಲಿ ಸಿಗುತ್ತಲ್ಲ ಅದಕ್ಕೆ ತಾತನಷ್ಟು ಸುಖ ಇಲ್ಲಿ ಸಿಗುತ್ತೆ. ಆದರೆ ಅಂಥ ಕಾಲಕ್ಕೆ ಮೋಕ್ಷ ಯಾಕೆ ಬೇಕು ಅಂದ್ರೆ ಅವರು ಕೇಳಿಕೊಳ್ತಾರಂತೆ. ಅವರು ಮೋಕ್ಷ ಕೇಳ್ತಾರಾ ಇಲ್ಲ, ಭಕ್ತರು ದೇವರು ಕೊಟ್ಟೆ ಕೊಡ್ತಾನೆ ಮೋಕ್ಷ ಅದಕ್ಕೆ ಕೇಳಲ್ಲಂತೆ. ಆದ್ರೆ ಮೋಕ್ಷದ ಮೇಲೆ ಆಸೆ ಇರುತ್ತಾ ಇಲ್ಲ ಅಂದ್ರೆ ಒಂದು ರೀತಿ ಇರುತ್ತೆ ಇನ್ನೊಂದು ರೀತಿ ಇರಲ್ಲ ಅಂದ್ರು. ದೊಡ್ಡವರಿಗೆ ಉತ್ತಮ ಭಕ್ತರಿಗೆ ಹೇಗೆ ಅಂದ್ರೆ ಅಲ್ಲಿಗೆ ಹೋಗಿ ಏನೋ ಸುಖ ಪಡಬೇಕು ಚೆನ್ನಾಗಿರಬೇಕು ಅನ್ನೋದ್ರೆ ಆಸೆ ಇರಲ್ಲಂತೆ, ಆ ರೀತಿ ಮೋಕ್ಷ ಬೇಡ ಇಲ್ಲೇ ಸಾಕು ಚೆನ್ನಾಗಿದೆ. ಇನ್ಯಾವ ರೀತಿಯಲ್ಲಿ ಏನೇ ಇಲ್ಲಿ ಸಾಧನೆ ಮಾಡುತ್ತಾ ಇದ್ರು ಸದಾ ಭಗವಂತನ ದರ್ಶನ ಆಗಲ್ಲ, ಅದು ಏನೇ ಅಪರೋಕ್ಷ ಬಂದಿದ್ರೂ ಕೂಡ ಅಪರೋಕ್ಷ ಜ್ಞಾನ ಬಂದ್ರು ಏನೇ ಬಂದ್ರು ಸದಾ ಭಗವಂತನ ದರ್ಶನ ಇಲ್ಲ, ಅದು ವಾಯುದೇವರಿಗೆ ಮಾತ್ರ ರುಜುಗಣಸ್ಥರಿಗೆ ಮಾತ್ರ ಸದಾ ಭಗವಂತನ ದರ್ಶನ. ಮತ್ತಿವರು ಆತನಿಗಾಗಿ ಕಾದು 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 ಒದ್ದಾಡ್ತಾನೆ ಇರಬೇಕು. ಅಪರೋಕ್ಷ ಜ್ಞಾನ ಬಂತು ಅಂದ್ರೆ ಸದಾಕಾಲ ದೇವ ದರ್ಶನ ಇರುತ್ತೆ ಅಂತ ಏನಿಲ್ಲ. ಪರಶುಕ್ಲತ್ರಯರು ಅಂದ್ರೆ ಅದರಲ್ಲಿ ರುಜುಗಣಸ್ಥರಿಗೆ ಅವರಿಗೆ ಮಾತ್ರ ಇರೋದು. ಮತ್ತೆ ಮಿಕ್ಕವರೆಲ್ಲ ದೇವರು ಸದಾ ದರ್ಶನ ಆಗಬೇಕಾದ್ರೆ ಮೋಕ್ಷಕ್ಕೆ ಹೋದರೆ ಇರುತ್ತೆ ನೋಡಿ. ಮೋಕ್ಷದಲ್ಲಿ ಭಗವಂತ ಹೇಗ್ ಮಾಡ್ತಾನೆ ಅಂದ್ರೆ ಅರಣ್ಯಕಾಚಾರ್ಯ ಹೇಳ್ತಾರೆ, ಒಬ್ಬೊಬ್ಬ ಜೀವರಾಶಿಯ ಜೊತೆಗೆ ಒಂದೊಂದು ರೂಪದಿಂದ ವಿಹಾರ ಮಾಡ್ತಾ ಇರ್ತಾನಂತೆ, ಕೇರ್ ಟೇಕರ್ ತರ ಎಲ್ಲರ ಜೊತೆಗೆ ಇರ್ತಾನಂತೆ. ನಾವು ಸುಮ್ಮನೆ ಹೊರಗೆ ಹೋಗ್ತಾನೆ, ನಾ ಬಂದೆ ನಮ್ ಜೊತೆಗೆ ಇದ್ದು ನಮಗುಣಿಸಿ ಸಂತೋಷ ಪಡ್ತಾನಂತೆ. ಅದೆಂಥ ಮಹಾನುಭಾವ. ಆ ರೀತಿಯಲ್ಲಿ ಭಗವಂತ ಅವನ ಸಂಪರ್ಕ ಸದಾ ಸಿಗುವುದು ಮೋಕ್ಷ ಅಲ್ಲ, ಅದಕ್ಕಾಗಿ ಮೋಕ್ಷ ಬಯಸ್ತಾರಷ್ಟೇ ಹೊರತು ಇನ್ಯಾವ ರೀತಿಯಲ್ಲಿ ಮೋಕ್ಷ ಬಯಸಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿರತಕ್ಕಂಥ ಇತಿ ಯದಾ ತದಾ ಅಂತಕಸ್ಯ ಮೃತ್ಯೋಃ ಅಸಿನ ಖಡ್ಗೇನ ಲಲಿತಾತ್ ಕಂಪಿತಾತ್ ವಿಮಾನಾತ್ ಪತತಾಂ ಸ್ವರ್ಗಿಣಾಂ ತನುಭೃತಾಂ ಕೇವಲಂ ದೇಹಧಾರಿಣಾಂ ಸಾ ನಿವೃತ್ತಿ ನಿರ್ವೃತಿ ಮಾಭೂತ್ ಅಂತ ಹೇಳ್ತಾರೆ. ಅಂದ್ರೆ ನಿನ್ನ ಪಾದ ಪದ್ಮ ಧ್ಯಾನ ಮಾಡುವುದರಿಂದ ಬರುವ ಆನಂದ ಮೋಕ್ಷದಲ್ಲಿ ಸಿಗುವ ಆನಂದವನ್ನು ಬಲಾದರು ಧಿಕ್ಕಾರ ಮಾಡಿಬಿಡುತ್ತೆ ಅಂತ ಹೇಳಿದರೆ, ಅಂತಕ ಹಸಿರುಳಿದಾದ ಸ್ವರ್ಗದಲ್ಲಿ ಇರ್ತಾರೆ ಹೋಗಿ, ಆ ಸುಖ ಹೇಗಿರುತ್ತೆ, ಒಂದು ಸಲ ಪುಣ್ಯ ಮುಗೀತು ಅಂದ್ರೆ ಒದ್ದು ಬಿಡ್ತಾರೆ, ಕಡೆಗೆ ಬಂದು ಬಿಡಬೇಕಾಗಿದ್ದೆ. ಪುಣ್ಯ ಇತ್ತ ಹೇಗೆ ಈ ಎಲ್ಲ ಕಡೆ ಹೋಗ್ತಾ ಇರ್ತಾರೆ, ದುಡ್ಡಿಟ್ಟುಕೊಂಡು ಹೋಗ್ತಾ ಇರ್ತಾರೆ ಹೋಟೆಲ್ಗಳಿಗೆ ಅಲ್ಲಿಗೆಲ್ಲ ಹೋಗ್ತಾ ಇರ್ತಾರೆ. ಈ ಒಬ್ರು ಹೇಳಿದ್ರು ಅಲ್ಲಿ ಹೋದ ತಿರುಪತಿ ಹೋದ್ರಂತೆ, ಹೋದಾಗ ಮಠದಲ್ಲಿ ಇಳ್ಕೋಬಹುದಾ, ಇಳ್ಕೊಂಡಿಲ್ಲ. ಏ ನಾವು ಮಠದಲ್ಲಿ ಇಳ್ಕೊಳ್ಳಲ್ಲ, ಏನು 3-star 5-star ಅಂತ ಹೋದ್ರು. ಹೋದರೆ ಏನಾಯಿತು, ಹೋದ ಮೇಲೆ ದುಡ್ಡು ಕಳ್ಕೊಂಡ್ರು, ದುಡ್ಡೆಲ್ಲ ಕಳ್ಕೊಂಡ್ರು. ಕಳ್ಕೊಂಡ ಕೂಡಲೇ ಆ ಹೋಟೆಲ್ ಸ್ಟಾಫ್ ಅವನಿಗೆ ಗೊತ್ತಾಯಿತು ದುಡ್ಡು ಕಳ್ಕೊಂಡಿದ್ದಾರೆ ಅಂತ. ಇಮ್ಮಿಡಿಯೇಟ್ ಆಗಿ ಪ್ಲೀಸ್ ಗೆಟ್ ಲಾಸ್ಟ್ ಅಂತ ಹೊರಗಾಗ್ಬಿಟ್ಟ. ಅವರ ದುಡ್ಡು ಎಷ್ಟಿದೋ ತಗೊಂಡ್ಬಿಟ್ಟು ಹೊರಟೋಗ್ರಿ ಅಂತ ಹೇಳ್ಬಿಟ್ಟಂತ. ಮತ್ತ ಅದು ಏನು ಅವರ ಪರಿಸ್ಥಿತಿ, ಭಗವಂತ ಏನೋ ದುಃಖ ಕೊಟ್ಟನೋ ಏನೋ ಗೊತ್ತಿಲ್ಲ, ಏನ್ ಪ್ರಾರಂಭ ಇತ್ತೋ, ಇದ್ದ ದುಡ್ಡು ಕಳ್ಕೊಂಡ್ರು, ಆ ಏನೋ ಕಾರ್ಡು ಅದು ಡೆಬಿಟ್ ಕಾರ್ಡ್ ತಗೊಂಡು ಹೋಗಿದ್ದಾರೆ, ಏನೋ ಎಟಿಎಂ ಕಾರ್ಡು ಅದು ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದೆ ಒಳಗೆ, ದುಡ್ಡು ಇಲ್ಲ ಅದು ಸಿಕ್ಕಾಕೊಂಡ್ಬಿಟ್ಟಿದೆ. ಹೆಂಡತಿ ಮಕ್ಕಳು ಇದ್ದಾರೆ, ಕೈಯಲ್ಲಿ ಪೈಸಾ ಇಲ್ಲ, ರೋಡ್ ಅಲ್ಲಿ ನಿಂತಿದ್ದಾರೆ. ಎಂಥ ಪರಿಸ್ಥಿತಿ ಯಾಕೆ ಹೇಳಿದ್ರು ಅವರು. ಅವಾಗ ನಂಗೆ ಬುದ್ಧಿ ಬಂತು, ಅದೇ ಮಠದಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ, ನಮ್ಮವರು ಇರ್ತಾ ಇದ್ರು, ಇಲ್ಲಿ ದಿಕ್ಕಿಲ್ಲದೆ ಬಿದ್ದೆ. ಆಗ ನಾನು ರಾಯರನ್ನು ನೆನೆಸಿದೆ, ನೆನೆಸಿದಕ್ಕೂ ಒಂದು 10 ನಿಮಿಷ ಆಗ್ಲಿಲ್ಲ, ನಮ್ಮವರೊಬ್ಬರು ಕಾಣಿಸಿದ್ರು, ಏನ್ರಿ ಇಲ್ಲಾಕಿದ್ದೀರಿ ಅಂತ ಕಾಣಿಸಿದ್ರು. ಅಪ್ಪ ಹೀಗಾಯಿತು ಒಂದು ಕೂಡಲೇ 1-2 10,000 ರೂಪಾಯಿ ಕೈಯಲ್ಲಿಟ್ಟು ಮತ್ತೆ ಕೊಡ್ರಿ ಅಂತ ಹೊರಟೋಗ್ಬಿಟ್ರು. ಸ್ವಾಮಿ ಕರುಣಾ ಹೇಗಿದೆ, ಇನ್ನ ಮೇಲೆ ನಾನು ನಮ್ಮ ಇದು ಬಿಡಲ್ಲ ಅಂತ ಬಂದು ಬಿಟ್ರು ಅವರು. ಅದಕ್ಕೆ ಹೇಳ್ತಾ ಇದ್ದಾರೆ ಈ ಸ್ವರ್ಗದಿಂದ ಅಂದ್ರೆ ಹೇಳ್ತಾರೆ ಈ ಅಂತಕನಾದ ಮೃತ್ಯು ತನ್ನ ಖಡ್ಗದಿಂದ, ಏನು ನಮ್ಮ ಈ ಶರೀರದಿಂದ ಇಲ್ಲಿ ಏನು ವಿಶೇಷವಾದ ಸುಖ ಸಿಗುತ್ತೆ ಅಂತ ಬರ್ತೀವಲ್ಲ, ಈ ಸುಖ ಅಂತಕ ಯಾವಾಗಾದ್ರೂ ಕತ್ತರಿಸಿ ಹಾಕ್ತಾನೆ. ಹಾಗೆ ಸ್ವರ್ಗಕ್ಕೆ ಹೋದರೆ ಅವರೂ ಕತ್ತರಿಸಿ ಹಾಕಿ ಕಳಗ್ಬಿಡುತ್ತಾರೆ. ಹೌದಾ, ಇಂಥ ಸುಖಕ್ಕಾಗಿ ದೇವರ ಪಾದ ಪದ್ಮ ಧ್ಯಾನವನ್ನು ಬಿಡ್ತೀವ ನಾವು, ಸರ್ವಥಾ ಬಿಡಲ್ಲ. ಅಂದರೆ ಮೋಕ್ಷದ ಸುಖವೇ ನಮಗೆ ಬೇಡ, ಈ ಭೂಲೋಕದಲ್ಲಿ ಸಿಗುವ ಸುಖ, ಸ್ವರ್ಗಲೋಕದಲ್ಲಿ ಸಿಗುವ ಸುಖ ಇದೆಲ್ಲ ನಮಗೆ ಬೇಕಾದೀತೆ, ಸರ್ವಥಾ ಬೇಡ ಅಂತ ಹೇಳ್ತಾ ನಮ್ಮಲ್ಲಿ ವೈರಾಗ್ಯ ಬರಲಿ ಅಂತ ವೈರಾಗ್ಯ ಪ್ರಕರಣವನ್ನು ಕೊರಟುಗೊಳಿಸ್ತಾ ಇದ್ದಾರೆ. ಇಷ್ಟು ಬಂದರೆ ಬನ್ನಿ, ವೈರಾಗ್ಯ ಬರುತ್ತಾ ಬರ್ತಾ ಇಲ್ಲ ಅಂದ್ರೆ ಎಷ್ಟು ಸಲ ಕೇಳ್ತೀವಿ, ವೈರಾಗ್ಯ ಪ್ರಕರಣಗಳು ಕೇಳಿ ಕೇಳಿ ಸಾಕಾಯಿತು, ವೈರಾಗ್ಯ ಬರ್ತಾನೆ ಇಲ್ಲ, ಅದ್ಯಾಕೆ ಕಾರಣ ಅಂತ ಹೇಳ್ತಾರೆ. ಕೇಳೋ ರೀತಿಯಲ್ಲಿ ಕೇಳ್ತಾ ಇಲ್ಲ, ಅದಕ್ಕೆ ವೈರಾಗ್ಯ ಬರ್ತಾ ಇಲ್ಲ. ಅರಣ್ಯಕಾಚಾರ್ಯ ಹೇಳ್ತಾರೆ ಶ್ರವಣ ಮಾಡುವಾಗ ಕೇಳಬೇಕಾದ ರೀತಿ ಹೇಗೆ ಅಂದರೆ, ಯಾರು ಹೇಳುತ್ತಾ ಇರ್ತಾರೆ ಅವರಲ್ಲಿ ಭಗವಂತ ನಿಂತು ಹೇಳಿಸ್ತಾ ಇರ್ತಾನೆ, ಆ ಚಿಂತನೆ ಬೇರೆ. ಎರಡನೆಯದೇನು ಅಂದರೆ ಗ್ರಂಥಕರ್ತೃಗಳ ನೆನಪು ಬೇಕು ನಮಗೆ ಅಂದ್ರು. ಭಾಗವತ ಬರೆದಂತಹ ವೇದವ್ಯಾಸರ ನೆನಪು, ಆ ಭಾಗವತವನ್ನ ನಮಗೆ ಕೊಟ್ಟಂತಹ ಶುಕಾಚಾರ್ಯರ ನೆನಪು, ಒಂದು ಎರಡು ಪರಂಪರೆಯಲ್ಲಿ ಬಂತು ಭಾಗವತ. ಆ ಭಾಗವತ ನಮಗೆ ಕೊಟ್ಟಂತಹ ಗುರುಗಳನ್ನ ನೆನೆಯದೆ ಹೇಳಿದ್ರು, ನೆನೆಯದೆ ಕೇಳಿದ್ರು ಅದು ಫಲ ಕೊಡಲ್ಲ, ಸತ್ಯವಾದ ವಿಚಾರ ಹೇಳ್ತಾ ಇದ್ದಾರೆ. ಅದಕ್ಕೆ ಮೊದಲೇ ಹೇಳುತ್ತಾರೆ ಭಾಗವತ ಆಗತಿ ಪ್ರಕರಣದಲ್ಲೇ ಹೇಳುತ್ತಾರೆ, ನೀನು ಭಾಗವತ ಹೇಳಬೇಕಾದರೂ ಎರಡು ಪರಂಪರೆಯಿಂದ ನಮ್ಮವರೆಗೂ ಭಾಗವತ ಹರಸಿ ಕರಕೊಂಡು ಬಂದ ಗುರುಗಳನ್ನ ಸ್ಮರಣೆ ಮಾಡಿ ಹೇಳಿಲ್ಲ, ನಿನ್ನ ಮೇಲೆ ಪರಿಣಾಮ ಆಗಲ್ಲ, ಹೇಳೋರ ಮೇಲೆ ಪರಿಣಾಮ ಆಗಲ್ಲ, ಇನ್ನು ಕೇಳೋರ ಮೇಲೆ ಸುತರಾಮ ಆಗಲ್ಲ ಅಂತ ಹೇಳಿಬಿಟ್ರು. ಹಾಗಾದರೆ ಆ ಗ್ರಂಥಕರ್ತೃಗಳ ಅನುಗ್ರಹ ಇಲ್ಲದಿದ್ದರೆ ಗ್ರಂಥ ನಮಗೆ ಅನುಭವಕ್ಕೆ ಬರಲ್ಲ, ಇದೊಂದಾಯಿತು. ಎರಡನೇದು ಕೇಳಬೇಕಾದ ರೀತಿ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಹೇಳುವವರ ಒಳಗೆ ಭಗವಂತ ನಿಂತು ಅವರ ಹೃದಯ ಕಮಲದಲ್ಲಿ, ಎಲ್ಲರ ಹೃದಯ ಕಮಲದಲ್ಲಿ 51 ಕೇಸರ ಇರುತ್ತೆ. ಆ 51 ಕೇಸರಕ್ಕೆ 51 ಭಗವದ್ ರೂಪಗಳಿರುತ್ತೆ, ಅಜಾದಿ ಭಗವದ್ ರೂಪಗಳು. ಯದ್ಯಪಿ 50 ವರ್ಣಮಾಲೆ, ಕೊನೆದು ಕ್ಷಕಾರ ಬರುತ್ತೆ, ಕ ಶ ಸೇರಿದ ಕ್ಷಕಾರ ಬಂತದು, ಅಕ್ಷಂ ನೃಸಿಂಹಾಯ ನಮಃ ಅಂತ ಕೊನೆಗೆ. ಆ ರೀತಿಯಲ್ಲಿ 51 ಅಕ್ಷರ ಪ್ರತಿಪಾದ್ಯ ಭಗವದ್ ರೂಪಗಳು ಹೃದಯ ಕಮಲದಲ್ಲಿದ್ದರೆ ಆ ಅಕ್ಷರಾಭಿಮಾನಿ ಭಗವದ್ ರೂಪಗಳೇ ಹೇಳುವಂತವರ ಬಾಯಿಯಿಂದ ಅಕ್ಷರ ರೂಪದಲ್ಲಿ ಹೊರಬರ್ತಾ ಇರುತ್ತೆ ಆ ರೂಪಗಳು. ಒಂದು ವಾಕ್ಯ ಹೊರಗೆ ಬರಬೇಕಾದರೆ, ಅದು ಪ್ರಾಕೃತ ಭಾಷೆಯಿಂದಾಗಲಿ ಸಂಸ್ಕೃತ ಭಾಷೆಯಿಂದಾಗಲಿ ಹೊರಬರಬೇಕಾದರೆ ಅಕ್ಷರಗಳು ಬೇಕು, ಶಬ್ದಗಳು ಬೇಕು, ವಾಕ್ಯ ಬೇಕು, ಅರ್ಥ ಬೇಕು, ಹೌದಾ? ಹಾಗಾದರೆ ಅಕ್ಷರಗಳಲ್ಲಿ ಭಗವದ್ ರೂಪ, ಶಬ್ದಗಳಲ್ಲಿ ಭಗವದ್ ರೂಪ, ವಾಕ್ಯದಲ್ಲೂ ಭಗವದ್ ರೂಪ, ಅರ್ಥದಲ್ಲೂ ಭಗವದ್ ರೂಪ ಹೊರಟು 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 ಬರ್ತಾ ಇರುತ್ತೆ ನಮ್ಮ ಬಾಯಿಯಿಂದ. ಆ ಬಂದದ್ದಲ್ಲಿಗೆ ಹೋಗ್ತಾ ಇರುತ್ತೆ ಅಂದ್ರೆ ಈ ಭಗವದ್ ರೂಪಗಳಿಗೆ, ಅಕ್ಷರಗತ ಭಗವದ್ ರೂಪಗಳಿಗೆ ಒಂದು ಹೆಸರಿದೆ. ಏನು? ಅರ್ಕಲಿ ಅಂತ ಹೆಸರು. ಅರ್ಕೆ ಲೀನತ್ವಾತ್, ಎಲ್ಲರ ಬಾಯಿಂದ ಬಂದ, ಅದು ಮಾಮೂಲು ಮಾತಾಗಲಿ ಯಾವುದೇ ಮಾತಾಗಲಿ, ಆ ಅಕ್ಷರಗದ ಭಗವದ್ ರೂಪಗಳು ಹೊರಟು ಎಲ್ಲಿಗೆ ಹೊರಡುತ್ತೆ ಅಂದ್ರೆ ಸೂರ್ಯಮಂಡಲದಲ್ಲಿರುವ ಭಗವದ್ ರೂಪಕ್ಕೆ ಈ ಭಗವದ್ ರೂಪಗಳು ಹೋಗಿ ಸೇರಿ ಪುನಃ ತಿರುಗಿ ನಮ್ಮ ಹೃದಯಕ್ಕೆ ಬರುತ್ತೆ, ಬಂದು ಪರಿಣಾಮ ಬೀರುತ್ತೆ. ಇದು ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳಿದಾಗ ಹೇಗೆ ಕೆಲಸ ಮಾಡುತ್ತೆ ಮಂತ್ರ ಅಂದ್ರೆ, ಮಂತ್ರಗತ ಭಗವದ್ ರೂಪಗಳು ಹೊರಟು ಭಗವಂತನಲ್ಲಿ ಸೇರಿ ಪ್ರಸಾದ ರೂಪೇಣ ತಿರುಗಿ ಬಂದು ನಮ್ಮ ಹೃದಯದಲ್ಲಿ ಕೂತಾಗ ಅಲ್ಲಿ ನಮ್ಮಲ್ಲಿ ಪರಿಣಾಮ ಉಂಟಾಗುತ್ತೆ. ಹಾಗಾದರೆ ಇಲ್ಲಿ ಹೇಳುವವರ ಬಾಯಿಯಿಂದ ಹೊರಟ ಭಗವದ್ ರೂಪಗಳು ಅವರ ದೃಷ್ಟಿಯಲ್ಲಿರುತ್ತೆ ಅಂದರೆ, ಕೇಳುವವರ ಹೃದಯದಲ್ಲಿರುವ ಭಗವಂತನಲ್ಲಿ ದೃಷ್ಟಿ ಇಟ್ಟು ಹೇಳಬೇಕಂತೆ ಹೇಳುವವರು. ಶಾಸ್ತ್ರದೃಷ್ಟಿಯಾತು ಉಪದೇಶ. ಶಾಸ್ತ್ರದೃಷ್ಟಿ ಅಂದ್ರೆ ಏನು? ಉಪದೇಶ ಕೊಡಬೇಕಾದ್ರೆ ಶಾಸ್ತ್ರದೃಷ್ಟಿ ಇರಬೇಕು ಅಂದ್ರು. ಅದೇ ಶಾಸ್ತ್ರ ಗೊತ್ತಿದ್ದು ಉಪದೇಶ ಕೊಡಬೇಕು ಅಂದ್ರೆ, ಆಚಾರ ಬರೀತಾರೆ ಶಾಸ್ತ್ರಂ ಅಂತರ್ಯಾಮಿ, ಅಂತರ್ಯಾಮಿ ದೃಷ್ಟ್ಯಾತು ಉಪದೇಶ ಅಂದ್ರೆ, ಉಪದೇಶ ಕೊಡುವ ಕಾಲಕ್ಕೆ ಭಗವಂತನಲ್ಲೇ ಗುರಿ ಇಟ್ಟು ಉಪದೇಶ ಕೊಡಬೇಕಂತೆ. ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳುತ್ತೇನೆ ನಾನು, ಆದರೆ ಆ ಮಾತಿನ ಅರ್ಥ ಒಳಗಿರುವ ದೇವರಲ್ಲಿ, ಇವನಿಗಿದು ಅರ್ಥ ಮಾಡಿಸೋ ಅಂತ ದೇವರಲ್ಲಿ ಪ್ರಾರ್ಥನೆ. ಆ ಬಿಂಬಮೂರ್ತಿಯ ದೃಷ್ಟಿಯಲ್ಲಿ ಮಾಡಬೇಕು. ಅಂಥ ಕಾಲಕ್ಕೆ ಹೇಳುವವರ ಬಾಯಿಯಿಂದ ಹೊರಟಂತ ಭಗವದ್ ರೂಪಗಳು ಸೂರ್ಯಮಂಡಲಕ್ಕೆ ಸೇರಿ ಕೂತಂಥವರ ಹೃದಯದಲ್ಲಿರುವ ಭಗವದ್ ರೂಪಕ್ಕೆ ಸೇರಿ ಪರಿಣಾಮ ಬೀರುತ್ತೆ. ಈ ರೀತಿಯಾಗಿ ಅನುಸಂಧಾನ ಪೂರ್ವಕವಾಗಿ ಯಾರಾದರೆ ಭಾಗವತವನ್ನು ಶ್ರವಣ ಮಾಡುತ್ತಾರೋ ಅವರಲ್ಲಿ ಖಚಿತವಾಗಿ ಪರಿಣಾಮ ಬಂದೇ ಬರುತ್ತೆ. ಒಂದಾ ಇಬ್ಬರಲ್ಲಿದ್ರೆ ವಿಶೇಷ ಪರಿಣಾಮ, ಹೇಳುವವರಲ್ಲಾದರೂ ಇದ್ದರೆ, ಆ ಅನುಷ್ಠಾನ ಅನುಸಂಧಾನ ಇದ್ದರೆ ಖಚಿತವಾಗಿ ಎದುರಿ ಕೂತ ವ್ಯಕ್ತಿಯಲ್ಲಿ ಪರಿಣಾಮ ಬರುತ್ತೆ, ಅವರ ಅನುಷ್ಠಾನಕ್ಕೆ ಇಳಿತಾರೆ ಅಂತ ರಹಸ್ಯವನ್ನು ಹೇಳುತ್ತಾರೆ. ಅದರಿಂದ ವೈರಾಗ್ಯ ಅಂದ್ರೆ ಏನು? ನಾವು ವಿಶೇಷವಾಗಿ ಶಾಸ್ತ್ರವನ್ನ ಗುರುಗಳ ಮೂಲಕ ಶ್ರವಣ ಮಾಡುವಾಗ ಆ ವಾಕ್ಯದ ಮೂಲಕ ಭಗವಂತ ಕಿವಿಯಿಂದ ಪ್ರವೇಶ ಮಾಡುತ್ತಾನಂತೆ. ದ್ವಿತೀಯ ಸ್ಕಂದದಲ್ಲಿ ಅದೇ ಹೇಳುತ್ತಾರೆ, ಕರ್ಣ ಪುಟೇಶು ಸಂಭೃತಂ ಅಂತ ಹೇಳಿದರೆ, ಭಾಗವತ ಕಥಾರೂಪದಲ್ಲಿ ಭಗವಂತ ನಮ್ಮ ಕಿವಿಯಿಂದ ಹೊರಟು ಹೃದಯಕ್ಕೆ ಸೇರಿ ವಿಧುನೋತಿ, ಅಲ್ಲಿ ಮಲಗಳನ್ನೆಲ್ಲ ಚೆನ್ನಾಗಿ ಧ್ವಂಸ ಮಾಡಿಬಿಡ್ತಾನಂತೆ ಕಥಾರೂಪದಲ್ಲಿ. ಆದ ಕಾರಣ ಭಾಗವತ ಕಥೆಯನ್ನ ಸದಾ ಕೇಳತಾ 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 ಬಂದರೆ ಕಥಾರೂಪದಲ್ಲಿ ಭಗವದ್ ರೂಪಗಳು ಬಂದು ನಮ್ಮ ಮನಸ್ಸಿನ ಕಲ್ಮಶವನ್ನ ಕೊಚ್ಚಿ ಹಾಕಿ ಶುದ್ಧ ಮಾಡಿಬಿಡುತ್ತೆ, ತನ್ನ ತತ್ವಜ್ಞಾನವನ್ನು ಪೂರ್ಣವಾಗಿ ಕೊಡುತ್ತೆ. ಇದು ವೈರಾಗ್ಯ ನಮಗೆ ಬರಬೇಕಾದ ರೀತಿ ಎಂಬುದನ್ನು ತಿಳಿಸಿಕೊಡತಾ, ಹೌದಯ್ಯ ವೈರಾಗ್ಯ ಬಂತು, ವೈರಾಗ್ಯ ಬಂದರೂ ಕೂಡ ಭಗವಂತನ ತತ್ವಜ್ಞಾನ ಬೇಕು ಅಂದ್ರೆ ಹೇಗೆ? ವೈರಾಗ್ಯ ಬರುವುದು, ಅಯ್ಯ ಇದು ಸಾಕು, ಯಾವುದು ಚೆನ್ನಾಗಿಲ್ಲ, ಯಾವುದು ಸುಖ ಕೊಡತಾ ಇಲ್ಲ, ನನಗಿದು ಯಾವುದು ಸುಖ ಕೊಡಲ್ಲ ಅಂತ ತಿಳ್ಕೊಂಡು ಸಾಕು ಅನಿಸಿ ಸಂಸಾರ ವೈರಾಗ್ಯ ಬಂತವನಿಗೆ. ಅದಕ್ಕೆ ಹೇಳ್ತಾರೆ ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ಅಂತ ಜೇತಿರ್ಥರ ಹಾಕ್ತಾರೆ. ದರ್ಶನೇನ ಅಂದ್ರೆ ಎರಡು ವರ್ಗ, ಕೆಲವರಿಗೆ ಇನ್ನೊಬ್ಬರ ದುಃಖ ದರ್ಶನ ಮಾಡೋದ್ರಿಂದ ಸಾಕಪ್ಪ ಅಂತ ಬುದ್ಧಿ ಬರುತ್ತಂತೆ, ಕೆಲವರಿಗೆ ತಾವು ಅನುಭವಿಸಿದರೆ ಹೊರತು ದುಃಖ ಅದು ಬುದ್ಧಿ ಬರಲ್ಲ. ದರ್ಶನ ಶಬ್ದದಿಂದ ಎರಡು ಹೇಳಿದ್ರು, ಕೆಲವರಿಗೆ ದರ್ಶನ ಕೆಲವರಿಗೆ ಅನುಭವ ಅಂತ ವಿವಕ್ಷ ಮಾಡಿದರು. ಆ ರೀತಿಯಲ್ಲಿ ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ ಶಮದಮಾದಿಮತಃ ಮುಮುಕ್ಷೋಹ ಅಧಿಕಾರಿಣ ಅಂತ ಹೇಳ್ತಾ ಬರ್ತಾರೆ. ಅಂದ್ರೆ ಚೆನ್ನಾಗಿ ಆ ವೈರಾಗ್ಯ ಬಂದಿದೆ, ಬಂದರೂ ಕೂಡ ದೇವರ ತತ್ವಜ್ಞಾನ ಇಲ್ಲವ, ಏನು ಪೈಸಾ ಉಪಯೋಗವಿಲ್ಲ ಅಂತ ಹೇಳ್ತಾರೆ. ಭಗವಂತನ ತತ್ವಜ್ಞಾನ ಬೇಕು, ಕರ್ಮಾನುಷ್ಠಾನ ಇದೆ, ವೈರಾಗ್ಯ ಇದೆ, ಎಲ್ಲ ಇದೆ. ದೇವರ ಮೇಲೆ ದೇವರ ಕುರಿತಾದ ಜ್ಞಾನವೇ ಇಲ್ಲ ಅಂದರೆ ದೇವರ ಮಹಿಮೆಯೇ ಗೊತ್ತಾಗಲ್ಲ. ದೇವರ ಮಹಿಮೆಯೇ ಗೊತ್ತಾಗಿಲ್ಲ, ದೇವರಲ್ಲಿ ಭಕ್ತಿ ಬರಲ್ಲ ಅಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಹೌದಾ? ಅಂತ ದೇವರಲ್ಲಿ ಭಕ್ತಿ ಬರಬೇಕಾದರೆ, ಆ ಭಕ್ತಿ ಕಾರಣವಾದ ಜ್ಞಾನ ಬರಬೇಕಾದರೆ ಅದು ನಾವು ತಂದುಕೊಳ್ಳೋದಾ, ಇನ್ಯಾರಾದ್ರೂ ಕೊಡತಾರಾ ಅಂದ್ರೆ ದೊಡ್ಡವರು ಕೊಡತಾರೆ. ಅದೇ ಹೇಳ್ತಾರೆ, ನಾವು ಎಲ್ಲಾ ಕಡೆ ಪ್ರವಚನ ಮಾಡುತ್ತಾ ಕೇಳ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ, ಎಲ್ಲ ಹೋಗ್ತಾ ಇರ್ತೀವಿ, ಎಲ್ಲ ಆಗ್ತಾ ಇರುತ್ತೆ, ಅದೇ ನಮಗೆ ಎಟಕ್ತಾ ಇರಲ್ಲ, ಅನುಭವಕ್ಕೆ ಬರ್ತಾ ಇರಲ್ಲ. ಆದರೆ ಅದು ಏನೋ ಸಂದರ್ಭ, ಯಾರೋ ಒಬ್ರು ದೊಡ್ಡವರು ಬರ್ತಾರೆ ಅವರ ಬಾಯಿಯಿಂದ, ಈಗ ದಿನಾಗ ಕೇಳೋದೇ ಅವರ ಬಾಯಿಯಿಂದ ಕೇಳಿರ್ತೀವಿ, ಅವತ್ತಾಕೋ ಡೈರೆಕ್ಟ್ ಆಗಿ ಮನಸ್ಸಿಗೆ ಹೋಗ್ಬಿಟ್ಟು ಅನುಷ್ಠಾನ ಕಿಳಿಯುತ್ತೆ. ಅದು ಯಾಕೆ ಅಂದ್ರೆ ಸ್ವಾಮಿ ಸಂಕಲ್ಪ, ಇವರ ಮೂಲಕ ಇವರಲ್ಲಿ ತಾನು ತರಿಸಬೇಕು ಅಂತ. ಅದನ್ನು ಮಹತ್ ಸಮಾಗಮ ಅಂತ ಹೇಳ್ತಾರೆ. ದೊಡ್ಡವರನ್ನ ಭಗವಂತ ನಮಗಾಗಿ ಕರ್ಕೊಂಡು ಬರ್ತಾನೆ, ನಮ್ಮನ್ನ ಅವರ ಹತ್ರ ಕರ್ಕೊಂಡು ಹೋಗ್ತಾನೆ. ಅರಣ್ಯಕಾಚಾರ್ಯರು ಚಿಕ್ಕ ಹುಡುಗರನ್ನ ಅಂತ ಕಾಲಕ್ಕೆ ಅವರು ಕೇಳಿಕೊಂಡ್ರಂತೆ, ರಾಯರನ್ನ ಕೇಳಿಕೊಂಡ್ರಂತೆ, ನನಗೆ ಒಳ್ಳೆ ಗುರುಗಳು ಬೇಕು ಅಂತ ಕೇಳಿಕೊಂಡ್ರೆ. ಅವರ ಚರಿತ್ರೆಯಲ್ಲಿ ಬರುತ್ತೆ ಪಂಚರತ್ನ ಅಂತ ಅವರ ಚರಿತ್ರೆ, ಅವರ ಪುರಾಶ್ರಮ ಮಕ್ಕಳೇ ಬರೀತಾರೆ. ವ್ಯಾಸ ತತ್ವಜ್ಞರು ಐ ಜಿ ವೆಂಕಟರಾಮಾಚಾರ್ಯರು, ಅವರು ದೇವರಲ್ಲಿ ರಾಯರಲ್ಲಿ ಕೇಳಿಕೊಂಡ್ರಂತೆ, ಸ್ವಾಮಿ ಎಲ್ಲರಿಗೂ ಎಲ್ಲ ಕೊಡ್ತೀರಾ, ಒಳ್ಳೆ ಶಿಷ್ಯ ಬೇಕು ನನಗೆ, ನನ್ನಲ್ಲಿ ಸಂಪತ್ತಿದೆ, ಜ್ಞಾನ ಸಂಪತ್ತಿದೆ, ಇದನ್ನ ಹಿಡಿದು ಜಗತ್ತಿಗೆ ಸಾರುವ ಡಂಗರ ಸಾರುವಂತ ಶಿಷ್ಯ ಬೇಕು ನನಗೆ ಅಂತ ಕೇಳಿಕೊಂಡು ಏನು ಮಾಡಬೇಕು? ಅದಕ್ಕೆ ರಾಯರತ್ರ ಹೊರಟು, ರಾಯರತ್ರ ಹೋದ್ರೆ ಕೊಡಿಸ್ತಾರೆ ಶಿಷ್ಯರನ್ನ, ಇವರು ಗುರುಗಳನ್ನ ಕೊಡಿಸ್ತಾರೆ ಅಂತ ಒಳಗಿದ್ದು ಪ್ರೇರಣೆ ಮಾಡಿದ ಭಗವಂತ ಇಬ್ಬರನ್ನ ಪಾಯಿಂಟ್ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೆಳಿಗ್ಗೆ ಹೋದ ಕೂಡಲೇ ಇವರು ಬರ್ತಾ ಇದ್ದಾರೆ, ಇವರು ಯಾರಿದ್ದಾರೆ 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 ಗುರುಗಳು ಅಂತ ನೋಡೋ ಕಾಲಕ್ಕೆ ಹೇಳಿದ್ರು, ಅವರೊಬ್ಬರಿದ್ದಾರು ನೋಡಿ ಅಂತ. ಇವರು ಹೋಗಿ ನಮಸ್ಕಾರ ಮಾಡಿದ ಕೂಡಲೇ ಇಬ್ಬರ ಕಣ್ಣಲ್ಲಿ ನೀರಂತೆ, ಒಬ್ಬರನ್ನೊಬ್ಬರು ನೋಡೇ ಇಲ್ಲ. ಯಾರಿಗಾದ ಭಗವಂತ ಇವರ ಮೂಲಕ ಇವರಿಗೆ ಅನುಗ್ರಹ ಮಾಡಿಸಬೇಕು ಅಂತಿತ್ತ, ಅಭಿಮಾನ ಉಕ್ಕಿ ಹರಿಯುವಂತೆ ಮಾಡುತ್ತಾನೆ. ಶಿಷ್ಯರಿಗೂ ಅಷ್ಟೇ, ಗುರುಗಳಿಗೂ ಅಷ್ಟೇ, ಆಟೋಮ್ಯಾಟಿಕ್ ರಿಯಾಕ್ಷನ್ ಬರ್ತಾ ಇರುತ್ತೆ. ಆ ರೀತಿಯಾಗಿ ರಾಯರು ತೋರಿಸಿಕೊಟ್ರು, ಕರ್ಕೊಂಡು ಹೋದ್ರು, ಜಗತ್ತನ್ನೇ ಬೆಳಗುವಂತ ಶಿಷ್ಯರು ಬಂದ್ರು, ಇಡೀ ಜಗತ್ತನ್ನೇ ಬೆಳಗಿದ್ರು. 108 ಸಲ ಸುಧಾಮಂಗಳ ಮಾಡ್ಲಿಕ್ಕಾಗತ್ತೆ ಅನ್ರಿ 50 ವರ್ಷದೊಳಗೆ? ಸಾಧ್ಯನಾ? ಇಂಪಾಸಿಬಲ್. ಹಾಗಂತ ಸುಮ್ಮನೆ ಏನು ತೂತು ಮಂಗಳ ಅಲ್ಲ ಅದು, ಎಂಥ ಅದ್ಭುತ ರತ್ನಗಳನ್ನು ತಯಾರು ಮಾಡಿದ್ರು. ಇಡೀ ಜೀವನ ಸುಧಾ ಹೇಳೋದರಲ್ಲೇ ಕಳೆದ್ರು. ಆ ಸುಧಾ ಹೇಳೋದರಲ್ಲಿ ಹೇಳ್ತಾರೆ, ನನ್ನ ಪ್ರಾಣ ಸುಧಾ ಪಾಠ ಮಾಡ್ತಾ ಮಾಡ್ತಾ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿಕೊಂಡ್ರು. ಅದೆಂಥ ವ್ಯಕ್ತಿತ್ವ! ಅದಕ್ಕೆ ಹೇಳ್ತಾರೆ ಸುಧಾ ಗ್ರಂಥ ಅವರಿಗೆ ಸಿದ್ಧಿ ಹೇಗಾಯ್ತು ಅಂದ್ರೆ, ಜಯತೀರ್ಥರ ಮೇಲಂತಹ ಭಕ್ತಿ ಇತ್ತವರಿಗೆ. ಜಯತೀರ್ಥರು ಅಂದ್ರೆ ಪ್ರಾಣ ಪ್ರಾಣ ಪ್ರಾಣ. ಇದು ನೋಡಬಹುದು ನಾವು, ಜಯತೀರ್ಥರ ಮೇಲೆ ಅಪಾರ ಭಕ್ತಿ ಇರತಕ್ಕಂತಹ ವ್ಯಕ್ತಿಗೆ ಆ ಗ್ರಂಥ ಸಿದ್ಧಿ ಆಗುವಷ್ಟು ಜಯತೀರ್ಥರ ಮೇಲೆ ಅಂಥ ಗೌರವ ಇಲ್ಲದೆ ಕ್ಯಾಶುವಲ್ ಆಗಿ ಓದೋವರಿಗೆ ಆ ಗ್ರಂಥ ಹೇಗಿರುತ್ತೆ? ಓದಿದ್ರೂ ಓದದಂತೆ ಆಗ್ತಾ ಇರುತ್ತೆ, ಹೌದಾ ಅಲ್ವಾ? ಒಳ್ಳೆ ಭಕ್ತಿ ಇರಬೇಕು, ಅವಾಗ ಗ್ರಂಥ ಸಿದ್ಧಿ ಆಗುತ್ತೆ. ನನ್ನ ದೊಡ್ಡವರು ಹೇಳ್ತಾ ಇದ್ದಾರೆ, ಜ್ಞಾನಿಗಳು ಇರ್ತಾರೆ, ಅವರು ಕೆಲವರು ಭಕ್ತಿ ಹೊರಗೆ ತೋರಿಸ್ತಾರೆ ಹೊರಗೆ ತೋರಿಸಲ್ಲ, ಅದು ಇರುತ್ತೆ. ಅದು ನೋಡಿಬಿಟ್ಟು ನಾವು ಇವ್ರ ಭಕ್ತಿ ಇಲ್ಲ ಅವ್ರ ಭಕ್ತಿ ಇದೆ ಅಂತ ಹೇಳಲಿಕ್ಕಾಗಲ್ಲ.
ಒಟ್ಟಾರೆ ಗ್ರಂಥ ಸಿದ್ಧಿ ಆಯಿತಾ, ಅವರ ಮೂಲಕ ಶಿಷ್ಯರಿಗೆ ಸಿದ್ಧಿ ಆಗ್ತಾ ಇದೆಯಾ, ಅಲ್ಲಿ ಜಯತೀರ್ಥರ ಅನುಗ್ರಹ ಇದೆ ಅಂತ ಆ ರೀತಿಯಲ್ಲಿ ಅಂತಹ ಮಹಾನುಭಾವರು ಬಂದರು. ಒಟ್ಟಾರೆ ಇಲ್ಲಿ ತಾತ್ಪರ್ಯ ಅಂದ್ರೆ ಹೇಳ್ತಾರೆ, ನೀನು ಮನುಷ್ಯ ಅಂತ ಕರಿಬೇಕಾ ನಿನ್ನನ್ನ? ಹೌದು ಸ್ವಾಮಿ, ನಾ ಮನುಷ್ಯ. ನಿನ್ನ ಮನುಷ್ಯ ಅಂತ ಕರಿಬೇಕಾದ್ರೆ ನಿನ್ನಲ್ಲಿ ಒಂದಿರಬೇಕು. ಏನದು? ನಿನಗಾಗಿ ದೇವರನ್ನ ಪ್ರಾರ್ಥನೆ ಮಾಡುವ ಗುರುಗಳನ್ನ ಪಡ್ಕೊಂಡಿಯ, ಒಳ್ಳೆ ಗುರುಗಳನ್ನ ಹುಡುಕೊಂಡು ಹೋದಿಯ, ಅವರ ಮನಸ್ಸಿನಲ್ಲಿ ನೀನು ಸ್ಥಾನ ಹೇಗೆ ಸಂಪಾದನೆ ಮಾಡಬೇಕು ಅಂದ್ರೆ, ನೀನವರನ್ನ ಮರೆತರೂ ಅವರು ನಿನ್ನ ಮರೆಯದೆ ನಿನಗಾಗಿ ದೇವರಲ್ಲಿ ಸದಾ ಪ್ರಾರ್ಥನೆ ಮಾಡ್ತಾ ಇರಬೇಕು. ಅಂತಹ ಗುರುಗಳನ್ನು ಪಡೆದಿಯಾ? ಇಲ್ಲ, ಗೆಟ್ ಲಾಸ್ಟ್ ಅಂತ ಹೇಳ್ತಾರೆ, ನೀ ಮನುಷ್ಯನೇ ಅಲ್ಲ ಅಂದ್ಬಿಡುತ್ತಾರೆ. ಅದಕ್ಕೆ ಗುರುಗಳನ್ನು ಪಡೆಯಬೇಕು, ಅವರ ಮನಸ್ಸಲ್ಲಿ ಮುದ್ರೆ ಹಾಕ್ಬಿಡಬೇಕು. ಅಪ್ಪ ಇವನ್ನ ಪ್ರಾಣ ಅಂತ, ಅದು ಬಂದ್ರೆ ಸಾಕಂತೆ ದೇವರು ಸಿಕ್ಕ ಅಂತ ಹೇಳಿಬಿಡುತ್ತಾರೆ. ಗುರುಗಳ ಮನಸ್ಸಿನಲ್ಲಿ ನಮ್ಮ ಮುದ್ರೆ ಬಿತ್ತ, ನಮ್ಮ ಮನಸ್ಸಿನಲ್ಲಿ ದೇವ ಎಚ್ಚತ್ತು ಬಂದ. ಈ ರಹಸ್ಯಗಳೆಲ್ಲ ಮಹತ್ಸಮಾಗಮ ಪ್ರಕರಣದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನು ನಾಳೆ ನೋಡೋಣ ಎಂಬಲ್ಲಿ ಶ್ರೀಕೃಷ್ಣ Gracias.